ಅಧ್ಯಾಯ 8. ಸ್ವಲ್ಪ ಸಮಯ ಆದಮೇಲೆ ಯೇಸು ಪಟ್ಟಣದಿಂದ ಪಟ್ಟಣಕ್ಕೆ ಹಳ್ಳಿಯಿಂದ ಹಳ್ಳಿಗೆ ಹೋಗಿ ದೇವರ ಆಳ್ವಿಕೆಯ ಸಿಹಿ ಸುದ್ದಿ ಸಾರಿದನು. 12 ಶಿಷ್ಯರು ಜೊತೆ ಇದ್ರು, ಕೆಲವು ಸ್ತ್ರೀಯರೂ ಇದ್ರು. ಅವರಿಗೆ ಈ ಮುಂಚೆ ಕೆಟ್ಟ ದೇವದೂತರು ಹಿಡಿದಿದ್ರು ಮತ್ತು ಕಾಯಿಲೆಗಳಿಂದ ಕಷ್ಟಪಡ್ತಿದ್ರು. ಮಗ್ದಲ ಅಂತ ಹೆಸರಿದ್ದ ಮರಿಯ ಅವರಲ್ಲಿ ಒಬ್ಬಳು. ಅವಳೊಳಗೆ ಈ ಮುಂಚೆ 7 ಕೆಟ್ಟ ದೇವದೂತರು ಸೇರಿಕೊಂಡಿದ್ರು. ಆ ಸ್ತ್ರೀಯರಲ್ಲಿ ಸೂಸನ, ಹೆರೋದನ ಮನೆಯ ಮೇಲ್ವಿಚಾರಕನಾದ ಕೂಜನ ಹೆಂಡತಿ ಯೋಹನ್ನ ಮತ್ತು ಇನ್ನೂ ಅನೇಕರು ಇದ್ರು. ಇವರು ಹಣ ಆಸ್ತಿ ಖರ್ಚು ಮಾಡಿ ಯೇಸು ಮತ್ತು ಆತನ ಶಿಷ್ಯರ ಸೇವೆ ಮಾಡ್ತಿದ್ರು. ಯೇಸು ಪಟ್ಟಣದಿಂದ ಪಟ್ಟಣಕ್ಕೆ ಹೋಗ್ತಿದ್ದಾಗ ಜನರು ಆತನ ಹಿಂದೆ ಹೋಗ್ತಿದ್ರು. ಹೀಗೆ ತುಂಬಾ ಜನ ಸೇರಿ ಬಂದಾಗ ಯೇಸು ಈ ಉದಾಹರಣೆ ಹೇಳಿದನು. ಒಬ್ಬ ರೈತ ಬೀಜ ಬಿತ್ತೋಕೆ ಹೋದ. ಬಿತ್ತುವಾಗ ಸ್ವಲ್ಪ ಬೀಜ ದಾರಿಯಲ್ಲಿ ಬಿತ್ತು. ಆ ಬೀಜಗಳನ್ನ ಜನ ತುಳಿದ್ರು ಮತ್ತು ಹಕ್ಕಿಗಳು ಬಂದು ತಿಂದುಬಿಟ್ಟವು. ಇನ್ನು ಸ್ವಲ್ಪ ಬೀಜ ಕಡಿಮೆ ಮಣ್ಣಿದ್ದ ಬಂಡೆ ಮೇಲೆ ಬಿತ್ತು, ಮೊಳೆತಾಗ ನೀರು ಸಿಗದೆ ಒಣಗಿ ಹೋಯ್ತು. ಇನ್ನು ಸ್ವಲ್ಪ ಬೀಜ ಮುಳ್ಳುಗಿಡಗಳ ಮಧ್ಯೆ ಬಿತ್ತು, ಮುಳ್ಳುಗಿಡ ಬೆಳೆದು ಒಳ್ಳೆ ಗಿಡಗಳನ್ನ ಬೆಳೆಯೋಕೆ ಬಿಡಲಿಲ್ಲ. ಇನ್ನು ಸ್ವಲ್ಪ ಬೀಜ ಒಳ್ಳೆ ನೆಲದಲ್ಲಿ ಬಿತ್ತು, ಅವು ಮೊಳೆತ ಮೇಲೆ 100 ಪಟ್ಟು ಫಲ ಕೊಟ್ಟವು. ಯೇಸು ಇದನ್ನ ಹೇಳಿದ ಮೇಲೆ ನಾನು ಹೇಳೋದನ್ನ ಗಮನ ಕೊಟ್ಟು ಕೇಳಿ ಅಂತ ಜೋರಾಗಿ ಹೇಳಿದನು. ಶಿಷ್ಯರು ಈ ಉದಾಹರಣೆಯ ಅರ್ಥ ಏನಂತ ಯೇಸುನ ಕೇಳಿದ್ರು. ಆಗ ದೇವರ ಆಳ್ವಿಕೆಯ ಬಗ್ಗೆ ಇರೋ ಪವಿತ್ರ ರಹಸ್ಯಗಳನ್ನ ಅರ್ಥ ಮಾಡಿಕೊಳ್ಳೋ ಅವಕಾಶ ದೇವರು ನಿಮಗೆ ಕೊಟ್ಟಿದ್ದಾನೆ. ಉಳಿದವರಿಗೆ ಇದು ಬರೀ ಉದಾಹರಣೆ ಅಷ್ಟೆ. ಯಾಕಂದ್ರೆ ಅವರು ನೋಡಿದ್ರೂ ಏನೂ ಕಾಣಿಸಲ್ಲ, ಕೇಳಿದ್ರೂ ಅರ್ಥ ಆಗಲ್ಲ. ಆ ಉದಾಹರಣೆ ಅರ್ಥ ಹೀಗಿದೆ. ಬೀಜ ಅಂದ್ರೆ ದೇವರ ಸಂದೇಶ. ದಾರಿಯಲ್ಲಿ ಬಿದ್ದ ಬೀಜದ ಹಾಗೆ ಇರೋ ಜನ ಸಂದೇಶ ಕೇಳ್ತಾರೆ, ಆದ್ರೆ ಅವರು ನಂಬಿ ರಕ್ಷಣೆ ಪಡಿಬಾರ್ದು ಅಂತ ಅವರ ಹೃದಯದಿಂದ ಆ ಸಂದೇಶವನ್ನ ಸೈತಾನ ತೆಗಿತಾನೆ. ಇನ್ನು ಕೆಲವರು ಕಡಿಮೆ ಮಣ್ಣಿದ್ದ ಬಂಡೆ ಮೇಲೆ ಬಿದ್ದ ಬೀಜದ ತರ ಇರ್ತಾರೆ. ಅಂದ್ರೆ ಅವರು ಸಂದೇಶ ಕೇಳಿಸ್ಕೊಂಡಾಗ ಖುಷಿಯಿಂದ ಸ್ವೀಕರಿಸ್ತಾರೆ, ಆದ್ರೆ ಅವರು ಬೇರಿಲ್ಲದ ಗಿಡದ ತರ ಇರ್ತಾರೆ. ಸ್ವಲ್ಪ ಸಮಯದ ತನಕ ಮಾತ್ರ ನಂಬುತ್ತಾರೆ, ಕಷ್ಟ ಬಂದಾಗ ನಂಬಿಕೆ ಬಿಟ್ಟು ಬಿಡ್ತಾರೆ. ಇನ್ನು ಕೆಲವರು ಮುಳ್ಳು ಗಿಡದ ಮಧ್ಯೆ ಬಿದ್ದ ಬೀಜದ ಹಾಗೆ ಇರ್ತಾರೆ. ಅವರು ಸಂದೇಶ ಕೇಳ್ತಾರೆ, ಆದ್ರೆ ಈ ಜೀವನದ ಚಿಂತೆ, ಹಣದಾಸೆ ಮತ್ತು ಐಷಾರಾಮದ ಬದುಕಿನಿಂದಾಗಿ ಅವರ ಮನಸ್ಸು ಬೇರೆ ಕಡೆ ಹೋಗುತ್ತೆ, ಅದರಲ್ಲೇ ಮುಳುಗಿ ಹೋಗ್ತಾರೆ, ಒಳ್ಳೆ ಫಲ ಕೊಡಲ್ಲ. ಒಳ್ಳೆ ನೆಲದಲ್ಲಿ ಬಿದ್ದ ಬೀಜದ ಹಾಗೆ ಇರುವವರು ಒಳ್ಳೆ ಮನಸ್ಸಿಂದ ಸಂದೇಶ ಕೇಳ್ತಾರೆ, ಅದನ್ನ ಹೃದಯದಲ್ಲಿ ಇಟ್ಕೊಂಡು ತಾಳ್ಮೆಯಿಂದ ಫಲ ಕೊಡ್ತಾರೆ. ಯಾರು ದೀಪ ಹಚ್ಚಿ ಅದನ್ನ ಪಾತ್ರೆಯಿಂದ ಮುಚ್ಚಿಡಲ್ಲ ಅಥವಾ ಮಂಚದ ಕೆಳಗೆ ಇಡಲ್ಲ. ಅದರ ಬದಲು ಮನೆ ಒಳಗೆ ಬರೋರಿಗೆ ಬೆಳಕು ಕಾಣಲಿ ಅಂತ ದೀಪ ಸ್ತಂಭದ ಮೇಲೆ ಇಡ್ತಾರೆ. ಮುಚ್ಚಿಟ್ಟಿರೋ ಎಲ್ಲ ವಿಷಯ ಹೊರಗೆ ಬಂದೇ ಬರುತ್ತೆ, ಗುಟ್ಟು ಖಂಡಿತ ರಟ್ಟಾಗುತ್ತೆ. ಹಾಗಾಗಿ ನಾನು ಹೇಳೋ ಮಾತನ್ನ ಚೆನ್ನಾಗಿ ಕೇಳಿಸ್ಕೊಳ್ಳಿ. ಯಾಕಂದ್ರೆ ಯಾರು ಅರ್ಥ ಮಾಡ್ಕೊಂಡಿದ್ದಾರೋ ಅವರಿಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಆದ್ರೆ ಯಾರಿಗೆ ಅರ್ಥ ಆಗಿಲ್ವೋ ಅವರು ಅರ್ಥ ಆಗಿದೆ ಅಂತ ಅಂದ್ಕೊಂಡಿರೋದನ್ನು ದೇವರು ಅವರ ತಲೆಯಿಂದ ತೆಗೆದು ಹಾಕ್ತಾನೆ ಅಂದನು. ಆಮೇಲೆ ಯೇಸುವಿನ ಅಮ್ಮ ಮತ್ತು ತಮ್ಮಂದಿರು ಅಲ್ಲಿಗೆ ಬಂದ್ರು. ಆದ್ರೆ ತುಂಬಾ ಜನ ಇದ್ದುದರಿಂದ ಹತ್ರ ಹೋಗಕ್ಕಾಗ್ಲಿಲ್ಲ. ಆಗ ಜನ, ನಿನ್ನ ಅಮ್ಮ ತಮ್ಮಂದಿರು ಕಾಯ್ತಾ ಇದ್ದಾರೆ, ನಿನ್ನನ್ನು ನೋಡ್ಬೇಕಂತೆ ಅಂದ್ರು. ಅದಕ್ಕೆ ಯೇಸು, ದೇವರ ಮಾತು ಕೇಳಿ ಅದ್ರ ತರ ನಡೆಯುವವರೇ ನನ್ನ ಅಮ್ಮ ತಮ್ಮಂದಿರು ಅಂದನು. ಒಂದಿನ ಯೇಸು ಮತ್ತು ಶಿಷ್ಯರು ದೋಣಿ ಹತ್ತಿದ್ರು. ಆತನು ನಾವು ಸರೋವರದ ಆ ಕಡೆಗೆ ಹೋಗೋಣ ಅಂದನು. ಅವರೆಲ್ಲ ಅಲ್ಲಿಂದ ಹೊರಟ್ರು. ಹೋಗ್ತಿರುವಾಗ ಯೇಸು ದೋಣಿಯಲ್ಲಿ ನಿದ್ದೆ ಮಾಡ್ತಿದ್ದನು. ಆಗ ದೊಡ್ಡ ಬಿರುಗಾಳಿ ಸರೋವರದ ಮೇಲೆ ಬೀಸಿತು, ದೋಣಿಯಲ್ಲಿ ನೀರು ತುಂಬಿತು, ಅವರೆಲ್ಲ ಅಪಾಯದಲ್ಲಿದ್ರು. ಆಗ ಅವರು ಆತನನ್ನ ಎಬ್ಬಿಸ್ತಾ, ಸ್ವಾಮಿ ನಮ್ಮನ್ನ ಕಾಪಾಡು, ನಾವು ಸತ್ತು ಹೋಗ್ತೀವಿ ಅಂದ್ರು. ಆಗ ಆತನು ಎದ್ದು ಗಾಳಿಗೆ ರಭಸವಾಗಿ ಬರ್ತಿದ್ದ ನೀರಿಗೆ ಬೈದಾಗ ಎಲ್ಲ ಶಾಂತವಾಯಿತು. ಯೇಸು ದೇವರ ಮೇಲೆ ನಿಮಗಿದ್ದ ನಂಬಿಕೆ ಎಲ್ಲಿ ಹೋಯ್ತು ಅಂತ ಕೇಳಿದನು. ಅವರಿಗೆ ತುಂಬ ಭಯ ಆಶ್ಚರ್ಯ ಆಯ್ತು. ಗಾಳಿ ಸಮುದ್ರನು ಇವನ ಮಾತು ಕೇಳುತ್ತಲ್ಲ, ಇವನು ಯಾರಪ್ಪ ಅಂತ ಮಾತಾಡಿಕೊಂಡ್ರು. ಆಮೇಲೆ ಅವರು ಗಲೀಲಾಯಕ್ಕೆ ವಿರುದ್ಧ ದಿಕ್ಕಿನಲ್ಲಿದ್ದ ಕೆರಸ ಪಟ್ಟಣಕ್ಕೆ ಬಂದರು. ಏಸು ದೋಣಿ ಇಳಿದ ತಕ್ಷಣ ಅದೇ ಊರಿನ ಒಬ್ಬ ವ್ಯಕ್ತಿ ಬಂದ. ಅವನು ಕೆಟ್ಟ ದೇವದೂತರ ನಿಯಂತ್ರಣದಲ್ಲಿದ್ದ. ತುಂಬ ಸಮಯದಿಂದ ಅವನು ಬಟ್ಟೆ ಹಾಕ್ತಾ ಇರಲಿಲ್ಲ, ಮನೆಯಲ್ಲಿ ಇರ್ತಿರ್ಲಿಲ್ಲ, ಸ್ಮಶಾನದಲ್ಲಿ ವಾಸ ಮಾಡ್ತಿದ್ದ. ಏಸುವನ್ನ ನೋಡಿದ ತಕ್ಷಣ ಕಿರುಚಿ ಆತನ ಮುಂದೆ ಮಂಡಿಯೂರಿ, ಏಸು ಸರ್ವೋನ್ನತ ದೇವರ ಮಗ, ನೀನ್ ಯಾಕೆ ಇಲ್ಲಿಗೆ ಬಂದೆ? ನಿನ್ನನ್ನ ಬೇಡ್ಕೊಳ್ತೀನಿ, ನನಗೆ ಶಿಕ್ಷೆ ಕೊಡಬೇಡ ಅಂದ. ಯಾಕಂದ್ರೆ ಏಸು ಆ ಕೆಟ್ಟ ದೇವದೂತನಿಗೆ ಆ ವ್ಯಕ್ತಿಯನ್ನ ಬಿಟ್ಟು ಹೊರಗೆ ಬಾ ಅಂತ ಅಪ್ಪಣೆ ಕೊಡ್ತಾ ಇದ್ದನು. ಆ ಕೆಟ್ಟ ದೇವದೂತ ತುಂಬ ವರ್ಷದಿಂದ ಅವನಿಗೆ ಕಾಟ ಕೊಡ್ತಿದ್ದ. ಪದೇ ಪದೇ ಸರಪಳಿಯಿಂದ ಕೈಕಾಲು ಕಟ್ಟಿ ಕಾವಲು ಕಾಯಬೇಕಾಗ್ತಿತ್ತು. ಅವನು ಆ ಸರಪಳಿಗಳನ್ನ ಕಿತ್ತು ಬಿಸಾಡ್ತಿದ್ದ. ಆಮೇಲೆ ಆ ಕೆಟ್ಟ ದೇವದೂತ ಅವನಲ್ಲಿ ಸೇರಿಕೊಂಡಾಗ ಎಲ್ಲೆಲ್ಲೋ ಓಡಿ ಹೋಗ್ತಿದ್ದ. ಏಸು ಅವನಿಗೆ ನಿನ್ನ ಹೆಸರೇನು ಅಂತ ಕೇಳಿದಾಗ ಸೇನೆ ಅಂದ. ಯಾಕಂದ್ರೆ ಅವನೊಳಗೆ ತುಂಬಾ ಕೆಟ್ಟ ದೇವದೂತರು ಸೇರಿಕೊಂಡಿದ್ರು. ಆ ಕೆಟ್ಟ ದೇವದೂತರು ತಮ್ಮನ್ನ ಅಗಾಧ ಸ್ಥಳಕ್ಕೆ ಕಳಿಸಬಾರದು ಅಂತ ಏಸುವನ್ನ ಬೇಡಿಕೊಳ್ತಾ ಇದ್ರು. ಅಲ್ಲೇ ಬೆಟ್ಟದ ಮೇಲೆ ಹಂದಿಗಳ ದೊಡ್ಡ ಇಂಡು ಮೇಯ್ತಾ ಇತ್ತು. ಆ ಕೆಟ್ಟ ದೇವದೂತರು ಹಂದಿಗಳ ಒಳಗೆ ಸೇರಿಕೊಳ್ಳೋಕೆ ಅನುಮತಿ ಕೊಡು ಅಂತ ಏಸುವನ್ನ ಬೇಡ್ಕೊಂಡ್ರು. ಏಸು ಅದಕ್ಕೆ ಅನುಮತಿ ಕೊಟ್ಟನು. ಆಗ ಕೆಟ್ಟ ದೇವದೂತರು ಹೊರಗೆ ಬಂದು ಹಂದಿಗಳ ಒಳಗೆ ಸೇರಿಕೊಂಡ್ರು. ಆ ಹಂದಿಗಳು ಬೆಟ್ಟದ ತುದಿಗೆ ಓಡಿ ಹೋಗಿ ಸಮುದ್ರಕ್ಕೆ ಹಾರಿ ಸತ್ತವು. ಇದನ್ನ ನೋಡಿದಾಗ ಹಂದಿ ಕಾಯ್ತಾ ಇದ್ದವರು ಪಟ್ಟಣಕ್ಕೆ ಅಕ್ಕಪಕ್ಕದ ಹಳ್ಳಿಗಳಿಗೆ ಓಡಿ ಹೋಗಿ ನಡೆದ ವಿಷಯ ಹೇಳಿದ್ರು. ಜನ ಏನಾಯ್ತು ಅಂತ ನೋಡಕ್ಕೆ ಬಂದ್ರು. ಅವರು ಏಸು ಹತ್ರ ಬಂದ್ರು. ಕೆಟ್ಟ ದೇವದೂತರು ಬಿಟ್ಟು ಹೋಗಿದ್ದ ಆ ವ್ಯಕ್ತಿ ಬಟ್ಟೆ ಹಾಕೊಂಡು ಏಸು ಕಾಲ ಹತ್ರ ಕೂತಿದ್ದ. ಅವನು ಹುಚ್ಚುಚ್ಚಾಗಿ ಆಡದೆ ಚೆನ್ನಾಗಿದ್ದ. ಇದನ್ನು ನೋಡಿ ಜನರಿಗೆ ತುಂಬ ಭಯ ಆಯ್ತು. ಅವನು ಹೇಗೆ ಹುಷಾರಾದ ಅಂತ ಕಣ್ಣಾರೆ ಕಂಡವರು ಆಗಿದ್ದನ್ನೆಲ್ಲ ವಿವರಿಸಿದ್ರು. ಗೆರಸ ಪಟ್ಟಣದ ಅಕ್ಕಪಕ್ಕದ ಜನರೆಲ್ಲ ಏಸುವನ್ನ ಅಲ್ಲಿಂದ ಹೋಗಿಬಿಡು ಅಂತ ಕೇಳ್ಕೊಂಡ್ರು. ಯಾಕಂದ್ರೆ ಆ ಜನರಿಗೆ ತುಂಬ ಭಯ ಆಗಿತ್ತು. ಆಗ ಏಸು ದೋಣಿ ಹತ್ತಿ ಹೋದನು. ಆ ಕೆಟ್ಟ ದೇವದೂತರು ಬಿಟ್ಟು ಹೋಗಿದ್ದ ವ್ಯಕ್ತಿ ತನ್ನನ್ನೂ ಜೊತೆಯಲ್ಲಿ ಕರ್ಕೊಂಡು ಹೋಗುವಂತ ಬೇಡ್ಕೊಂಡ. ಆದ್ರೆ ಏಸು ಅದಕ್ಕೆ ಒಪ್ಪಲಿಲ್ಲ. ಮನೆಗೆ ಹೋಗು, ದೇವರು ನಿನಗೆ ಮಾಡಿದ ವಿಷಯಗಳನ್ನೆಲ್ಲ ಹೇಳ್ತಾ ಇರು ಅಂತ ಹೇಳಿ ಕಳಿಸಿಬಿಟ್ಟನು. ಆ ವ್ಯಕ್ತಿ ಹೋಗಿ ಏಸು ತನಗೆ ಮಾಡಿದ್ದನ್ನೆಲ್ಲ ಇಡೀ ಪಟ್ಟಣಕ್ಕೆ ಹೇಳ್ತಾ ಹೋದ. ಏಸು ವಾಪಸ್ ಬಂದಾಗ ಜನರೆಲ್ಲ ಆತನನ್ನ ಖುಷಿಯಿಂದ ಬರಮಾಡಿಕೊಂಡ್ರು. ಯಾಕಂದ್ರೆ ಏಸು ಯಾವಾಗ ಬರ್ತಾನೆ ಅಂತ ಅವರು ಕಾಯ್ತಾ ಇದ್ರು. ಆಗ ಯಾಯಿರ ಅನ್ನೋ ವ್ಯಕ್ತಿ ಬಂದ. ಅವನು ಸಭಾಮಂದಿರದ ಒಬ್ಬ ಅಧಿಕಾರಿಯಾಗಿದ್ದ. ಅವನು ಏಸು ಕಾಲಿಗೆ ಬಿದ್ದು ಮನೆಗೆ ಬಾ ಅಂತ ಕೇಳ್ಕೊಂಡ. ಯಾಕಂದ್ರೆ ಅವನ ಒಬ್ಬಳೇ ಮಗಳು ಹುಷಾರಿಲ್ಲದೆ ಸಾಯೋ ಸ್ಥಿತಿಗೆ ಬಂದಿದ್ದಳು. ಅವಳಿಗೆ ಸುಮಾರು 12 ವರ್ಷ. ಏಸು ಹೋಗ್ತಿರುವಾಗ ಜನ ಆತನನ್ನ ನೂಕ್ತಾ ಹಿಂದೇನೆ ಹೋಗ್ತಿದ್ರು. ಆ ಗುಂಪಲ್ಲಿ ರಕ್ತಸ್ರಾವ ರೋಗ ಇದ್ದ ಒಬ್ಬ ಸ್ತ್ರೀ ಇದ್ದಳು. ಆ ಕಾಯಿಲೆಯಿಂದಾಗಿ ಅವಳು 12 ವರ್ಷದಿಂದ ಕಷ್ಟಪಡ್ತಿದ್ದಳು. ಯಾವ ವೈದ್ಯನತ್ರ ಹೋದ್ರೂ ವಾಸಿಯಾಗಿರಲಿಲ್ಲ. ಅವಳು ಏಸುವಿನ ಹಿಂದೆ ಹಿಂದೆ ಹೋಗಿ ಆತನ ಬಟ್ಟೆ ತುದಿ ಮುಟ್ಟಿದಳು. ಆಗಲೇ ಅವಳ ರಕ್ತಸ್ರಾವ ನಿಂತು ಹೋಯ್ತು. ಆಗ ಏಸು ನನ್ನನ್ನ ಯಾರು ಮುಟ್ಟಿದ್ರು ಅಂತ ಕೇಳಿದನು. ನಾನಲ್ಲ, ನಾನಲ್ಲ ಅಂತ ಅಲ್ಲಿದ್ದವರೆಲ್ಲ ಹೇಳಿದ್ರು. ಆಗ ಪೇತ್ರ, ಗುರು, ಇಷ್ಟೊಂದು ಜನ ನಿನ್ನ ಮೈ ಮೇಲೆ ಬೀಳ್ತಿದ್ದಾರಲ್ಲ ಅಂದ. ಅದಕ್ಕೆ ಏಸು, ಆದ್ರೆ ಯಾರೋ ನನ್ನನ್ನ ಮುಟ್ಟಿದ್ರು, ಯಾಕಂದ್ರೆ ನನ್ನಿಂದ ಶಕ್ತಿ ಹೋಗಿದ್ದು ನಂಗೆ ಗೊತ್ತಾಯ್ತು ಅಂದನು. ಇನ್ನು ತಪ್ಪಿಸಿಕೊಳ್ಳೋಕೆ ಆಗಲ್ಲ ಅಂತ ಅವಳಿಗೆ ಗೊತ್ತಾದಾಗ ಭಯದಿಂದ ನಡುಗುತ್ತಾ ಏಸು ಮುಂದೆ ಮಂಡಿಯೂರಿದಳು. ಅವಳು ಏಸುವಿನ ಬಟ್ಟೆ ಮುಟ್ಟೋಕೆ ಕಾರಣ ಏನಂತ, ಮುಟ್ಟಿದ ಮೇಲೆ ಅವಳಿಗೆ ವಾಸಿಯಾಯ್ತು ಅಂತ ಎಲ್ಲ ಜನರ ಮುಂದೆ ಹೇಳಿದಳು. ಅದಕ್ಕೆ ಏಸು, ಮಗಳೇ, ನಿನ್ನ ನಂಬಿಕೆನೇ ನಿನ್ನನ್ನ ವಾಸಿ ಮಾಡಿದೆ, ಸಮಾಧಾನದಿಂದ ಹೋಗು ಅಂದನು. ಯೇಸು ಇನ್ನೂ ಮಾತಾಡ್ತಾ ಇದ್ದಾಗ ಯಾಯಿರನ ಮನೆಯಿಂದ ಒಬ್ಬ ಬಂದು, ನಿನ್ನ ಮಗಳು ಸತ್ತು ಹೋದಳು, ಗುರುಗೆ ಯಾಕೆ ಸುಮ್ಮನೆ ತೊಂದರೆ ಕೊಡ್ತೀಯ ಅಂದ. ಇದನ್ನ ಕೇಳಿ ಯೇಸು, ಭಯ ಪಡಬೇಡ, ನಂಬಿಕೆ ಇಡು ಸಾಕು, ಅವಳು ಬದುಕ್ತಾಳೆ ಅಂದನು. ಯೇಸು ಮನೆ ಹತ್ರ ಬಂದಾಗ ಪೇತ್ರ, ಯೋಹಾನ, ಯಾಕೋಬ ಮತ್ತು ಆ ಹುಡುಗಿಯ ಅಪ್ಪ ಅಮ್ಮನನ್ನ ಬಿಟ್ಟು ಬೇರೆ ಯಾರನ್ನೂ ಒಳಗೆ ಕರ್ಕೊಂಡು ಹೋಗಲಿಲ್ಲ. ಜನರೆಲ್ಲ ಆ ಹುಡುಗಿಗೆ ಆಗಿದ್ದನ್ನ ನೋಡಿ ಜೋರಾಗಿ ಅಳ್ತಾ ಎದೆ ಬಡ್ಕೊಳ್ತಾ ಇದ್ರು. ಆಗ ಯೇಸು, ಅಳೋದನ್ನ ನಿಲ್ಲಿಸಿ, ಅವಳು ಸತ್ತಿಲ್ಲ, ನಿದ್ದೆ ಮಾಡ್ತಿದ್ದಾಳೆ ಅಂದನು. ಇದನ್ನ ಕೇಳಿ ಅವರು ನಗ್ತಾ ಗೇಲಿ ಮಾಡೋಕೆ ಶುರು ಮಾಡಿದ್ರು. ಯಾಕಂದ್ರೆ ಅವಳು ಸತ್ತು ಹೋಗಿದ್ದಾಳೆ ಅಂತ ಅವರಿಗೆ ಗೊತ್ತಿತ್ತು. ಆದ್ರೆ ಆತನು ಅವಳ ಕೈ ಹಿಡ್ದು, ಹುಡುಗಿ ಎದ್ದೇಳು ಅಂದನು. ಆಗ ಅವಳಿಗೆ ಜೀವ ಬಂತು, ತಕ್ಷಣ ಅವಳು ಎದ್ದು ನಿಂತಳು. ಅವಳಿಗೆ ತಿನ್ನೋಕೆ ಏನಾದ್ರೂ ಕೊಡಿ ಅಂತ ಯೇಸು ಹೇಳಿದನು. ಆ ಹುಡುಗಿಯ ಅಪ್ಪ ಅಮ್ಮಗೆ ತುಂಬಾ ಆಶ್ಚರ್ಯ ಆಯ್ತು. ಯೇಸು ಅವರಿಗೆ ಈಗ ಆಗಿದ್ದನ್ನ ಯಾರಿಗೂ ಹೇಳಬಾರ್ದು ಅಂತ ಅಪ್ಪಣೆ ಕೊಟ್ಟನು.